ஹரிஹி ஓம் ஸ்ரீகுருப்போ நம. அப்ரமம் மங்கரயித்தம் அகடம் மனம் சதா ஆனந்தபித்வர்ணம் வதே தாபத்ரயாபகம் இத்தியாதிசாந்தவிஸ்வம்சேகிதாட்டிபாஸ்தாம்னோகம்பரே அத்தியுத்தரம் போயம் பிரத்யேகேசரி வியாசபித்தூயாத் அஸ்மிஷ்டபித்தியே தபோ வித்யாவிரத்தியாதி சுத்தோகாக்கரானம் வாஜராஜகுரு நுண்டே ஹிஜிபராஷயான் பூஜ்ய ராகவேந்திராய சித்தியசம்மனதாய அபஹிதாங்க புருஷாய நமதாம் காமதேனவே துர்வாரித்வாந்தரவே வைஷ்ணவேந்தீவரேந்தவே ஸ்ரீராசிந்துபிரவே நமக்கிந்தியானவே ஆபாதமாமி பர்யந்தம் குருநாமாக்தி ஸ்மரே தேன விக்னாஹ ப்ரஷ்யந்தி சித்தியந்த மனோரதாஹ. ஹரிஹி ஓம் ஸ்ரீ குருப்யோ நமஹ. நாவு பகவத்கீதையல்லி 9 அத்தியாயதல்லி அதர மோகாஷா மோகர்மாண அதர பக்கி நோடிதி பகவந்தனன்னு ஸ்ரீகிருஷ்ண ಅರ್ಜುನನಿಗೆ ಹೇಳುವಾಗ ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶಿತಂ ಅಂತ ಹೇಳಿ ನನ್ನನ್ನು ಅವಜಾನಂತಿ ತಪ್ಪಾಗಿ ತಿಳ್ಕೊಳ್ಳುತ್ತಾರೆ ಅಂತ ಹೇಳಿ ಅದು ಹೇಳುವಾಗ ಪರಂಭಾವಮಜಾನಂತೋ ಮಾಂ ಭೂತಮೇಶಂ ನನ್ನ ಮಹಿಮೆಯನ್ನು ತಿಳಿಯದೆ ಅವ್ರು ಮಾಡ್ತಾರೆ ಅಂತ ಹೇಳಿ ಅದು ಮಾಡುವಾಗ ಅವ್ರಿಗೆ ಏನಾಗತ್ತೆ ಅನ್ನೋದನ್ನು ಮೋಕಾಶ ಮೋಕರ್ಮ ಅಂತ ಅದರಲ್ಲಿ ಹೇಳಿದ್ದಾರೆ. ಅದು ಭಾಷ್ಯದು ಲಾಸ್ಟ್ ಲಾಸ್ಟ್ ನೋಡಿದ್ದೀವಿ, ಆದರೆ ಅದು ಸ್ವಲ್ಪ ಬೇಗ ಬೇಗ ಹೇಳಿದ್ದೀನಿ, ಅದು ರೆಕಾರ್ಡಿಂಗ್ ಕೂಡ ಆಗಿಲ್ಲ ಅಂತ ಕಾಣುತ್ತೆ. ಸೊ ಅದಕ್ಕೆ ನಾನು ಇವತ್ತು ಇಷ್ಟ ಭಾಷ್ಯ ಮತ್ತು ಆ ಶಬ್ದಗಳನ್ನು ತಿಳ್ಕೊಂಡಂಗೆ ಆಗತ್ತೆ. ಸೊ ಇದು ಕೂಡ ಸ್ವಲ್ಪ ಇಷ್ಟವಾದ ವಿಷಯ ಆದ್ದರಿಂದ ಆ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಇದು ಒಂದು ರೀಕ್ಯಾಪ್ ಮಾಡಿದಂಗೆ ಆಗತ್ತೆ, ಅದನ್ನು ನೋಡೋಣ. ಇದು ದ್ವೇಷಾಚೇದ ಇದು ಏನಂತ ಹೇಳಿದರೆ, ಭಗವಂತನ ಬಗ್ಗೆ ತಪ್ಪಾಗಿ ತಿಳ್ಕೊಂಡರೆ ಅವರಿಗೆ ಬಹಳ ಮೋಕಾಶ, ಅವ್ರಿಗೆ ಆ ಕೋರಿಕೆಗಳು ಪೂರ್ತಿ ಆಗೋದಿಲ್ಲ, ಅವ್ರ ಕರ್ಮಗಳೆಲ್ಲ ವ್ಯರ್ಥ ಆಗುತ್ತೆ, ಇದೆಲ್ಲ ಹೇಳಿದ್ದಾರೆ. ಅದು ಹೇಳಿದಾಗ ಒಂದು ಭಾಗವತದ ಒಂದು ವಚನ ನೆನಪಿಗೆ ಬರುತ್ತೆ, ಅಲ್ಲಿ ಸಂವಾದ ನಡೆಯುತ್ತೆ ಯುಧಿಷ್ಠಿರನಿಗೆ ನಾರದರಿಗೆ. ನಾರದ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳ್ತಾರೆ, ಪಾಂಡವರು ನಿಮ್ಮ ಭಗವಂತನನ್ನು ಹೇಗೆ ಪಡಿತಾ ಇದ್ದೀರಾ, ನಾವು ಹೇಗೆ ಪಡಿತಾ ಇದ್ದೀವಿ, ಇನ್ನು ಕೆಲವರು ಹೇಗೆ ಭಗವಂತನನ್ನು ಪಡೆಯಬಹುದು ಅಂತ ಹೇಳೋ ಸಂದರ್ಭದಲ್ಲಿ ಒಂದು ಹೇಳ್ತಾರೆ, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾಚೇದ್ಯಾದಯೋ ನೃಪಃ ಸಂಬಂಧಾತ್ ಕೃಷ್ಣಯಃ ಸ್ನೇಹಾತ್ ಯೂಯಂ ಭಕ್ತ್ಯ ವಯಂ ವಿಭೋ ಅಂತ ಹೇಳಿ, ಹೇ ಇದಿಷ್ಟನೇ ರಾಜನೇ, ಇಲ್ಲಿ ಒಂದು ಕಾಮಾತ್ ಗೋಪ್ಯ ಕಾಮಾತ್ ಗೋಪಿಕಾ ಸ್ತ್ರೀಯರು ಭಗವಂತನನ್ನು ಕಾಮನೆ ಮಾಡಿ ಅವನನ್ನು ಬಯಸಬೇಕಂತ ಪ್ರಾರ್ಥನೆ ಮಾಡಿ ಅವನ ಸಂಘದಿಂದ ಅವರು ಮೋಕ್ಷವನ್ನು ಪಡೆದಿದ್ದಾರೆ. ಭಯಾತ್ ಕಂಸಃ ಭಯವನ್ನು ಭಯದ ಮೂಲಕವಾಗಿ ನಿತ್ಯ ದೇವರ ಸ್ಮರಣೆ ಮಾಡ್ತಾ ಭಗವಂತನಿಗೆ ಹೇಳಿ ಭಯ 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 ಪಡ್ತಾ ಕಂಸ ಮೋಕ್ಷವನ್ನು ಪಡೆದಿದ್ದಾನೆ. ದ್ವೇಷದಿಂದ ಶಿಶುಪಾಲ ಮುಂತಾದವರು ಮೋಕ್ಷವನ್ನು ಪಡೆದಿದ್ದಾರೆ. ಸಂಬಂಧ ರಿಲೇಷನ್ಶಿಪ್ ಅಂದ್ರೆ ಅದೇ ವಂಶದಲ್ಲಿ ಹುಟ್ಟಿ ಅಲ್ಲಿ ವೃಷ್ಣಿ ವಂಶದಲ್ಲಿ ಹುಟ್ಟಿದ ಕಾರಣದಿಂದ ಕೃಷ್ಣೇಹ ವೃಷ್ಣಿ ವಂಶದಲ್ಲಿ ಹುಟ್ಟಿದವರು, ಅವರು ಶ್ರೀಕೃಷ್ಣನ ಜೊತೆ ಜೊತೆಯಲ್ಲಿ ಒಡನಾಡಿ ಅವರು ಮೋಕ್ಷದ ಮಾರ್ಗದಲ್ಲಿ ಹೋಗಿದ್ದಾರೆ. ಸ್ನೇಹದಿಂದ ಸ್ನೇಹವನ್ನು ಮಾಡಿ ಪಾಂಡವರು ನೀವು ಭಗವಂತನನ್ನು ಪಡೆಯುತ್ತಾ ಇದ್ದೀರಾ. ಭಕ್ತಿಯಿಂದ ನಾವು ಭಕ್ತಿ ಮಾರ್ಗದಿಂದ ಹೋಗಿ ನಾವು ಆ ಭಗವಂತನನ್ನು ಪಡೆಯುತ್ತಾ ಇದ್ದೀವಿ ಅಂತ ಹೇಳಿ ನಾರದ ಮಹರ್ಷಿಗಳು ಹೇಳ್ತಾರೆ. ಅದು ಹೇಳಿದಾಗ ದ್ವೇಷಾಚೇದ್ಯಾದಯೋ ನೃಪಃ ಅಂದ್ರೆ ದ್ವೇಷದಿಂದ ಛೇದ್ಯ ಛೇದರ ಛೇದಿರಾಜಕ್ಕೆ ಛೇದಿ ರಾಜ್ಯಕ್ಕೆ ಒಡೆಯನಾದ ಶಿಶುಪಾಲ ಮುಂತಾದವರು ಅದು ಭಗವಂತನ ಪಡೆದಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಮೋಘಾಶ ಮೋಕರ್ಮಾಣ ಅಂತ ಹೇಳುವುದಕ್ಕೆ ಇದಕ್ಕೆ ವಿರೋಧ ಬಂತಲ್ಲವಾ ಅಂತಂದ್ರೆ ಭಗವಂತನನ್ನು ತಪ್ಪಾಗಿ ತಿಳ್ಕೊಂಡ್ರೆ ಅವರು ಅವ್ರ ಕರ್ಮಗಳು ಯಾವುದು ಫಲಿಸುವುದಿಲ್ಲ ಅಂತ ಹೇಳಿ ಭಗವಂತನನ್ನು ದ್ವೇಷದಿಂದ ನೋಡು ತಪ್ಪಾಗಿ ತಿಳ್ಕೊಳ್ಬಹುದು, ಹಾಗೆ ಮಾಡಿದರೂ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ದ್ವೇಷದಿಂದ ಮೋಕ್ಷ ಬಂತು ಅಂತ ಹೇಳಿದ್ದಾರಲ್ವಾ, ಇದಕ್ಕೆ ಹೇಗೆ ಕೂಡಿಸುವುದು ಅನ್ನೋದನ್ನು ಆಚಾರ್ಯ ಹೇಳ್ತಾರೆ. ವೈರೇಣ ಎನ್ ನೃಪದಯ ಶಿಶುಪಾಲ ಪೌಂಡ್ರ ಸಾಲ್ವಾದಯು ಗತಿ ವಿಲಾಸ ವಿಲೋಕನಾದ್ಯೈ ಧ್ಯಾಯಂತ ಅಕೃತಧಿಯ ಶಯನಾಥನಾದೌ ತತ್ ಸಾಮ್ಯಂ ಈಯು ಅನುರಕ್ತ ಧಿಯ ಪುನಃ ಕಿಂ ಅಂತ ಹೇಳಿ ಆಚಾರ್ಯನು ಅಲ್ಲಿ ಹೇಳ್ತಾ ಇದ್ದಾರೆ. ವೈರೇಣ ವೈರಭಾವದಿಂದ ಯತ್ ಯಾವ ನೃಪತಯ ರಾಜಂದಿರಾದರೆ ಯಾರು ಶಿಶುಪಾಲ ಪೌಂಡ್ರಕ ವಾಸುದೇವ ಅನ್ನುವನು ಸಾಲ್ವ ಅನ್ನುವವನು ಸಾಲ್ವರಾಜ ಆದಯ ಮುಂತಾದವರು ಗತಿ ವಿಲಾಸ ವಿಲೋಕನ ಆದ್ಯೈಹಿ ಗತಿ ಯಾರು ನಡೆಯುವುದು ಶ್ರೀಕೃಷ್ಣ ನಡೀತಾ ಇದ್ದಾನೆ ಅವನು ನಡಕರೇ ಬಹಳ ಸೌಂದರ್ಯ ಸುಂದರವಾದ ಗಮನಂ ಅವನು ಸುಂದರಮೆಲ್ಲ ಮಧುರಂ ಮಧುರಂ ಅಂತ ಹೇಳಿದಂತೆ ಅವನ ನಡೆಯುವುದು ಮಧುರ ಸುಂದರ ಗತಿ ವಿಲಾಸ ಅವನ ವಿಲಾಸ ಭಾವಗಳು ಅವನು ಒಡನಾಡುವುದು ಇವೆಲ್ಲ ಕೂಡ ಅಂದ್ರೆ ಭಗವಂತನ ನಡವಡಿಕೆಗಳು, ಅವನು ವಿಲೋಕನ, ಅವನು ನೋಡುವುದು, ಭಗವಂತ ನೋಡುವುದೇ ಮನೋಹರವಾಗಿತ್ತು. ಭಗವಂತ ನೋಡಿದ್ರೆ ಸಾಕು, ಆನಂದ ಆಗತ್ತೆ. ಅವೆಲ್ಲದರಿಂದ ಆಕೃತಿಯ ಆಕರ್ಷಿಸಲ್ಪಟ್ಟ ಬುದ್ಧಿ ಉಳ್ಳವರಾಗಿ ಅದು ಅವರಿಗೆ ಆಕರ್ಷಿಸಲ್ಪಟ್ಟರು ಅಂದ್ರೆ ಅದು ಆಕರ್ಷಣವಾಗ್ತಾ ಇದೆ, ಎಳಿತಾ ಇದೆ ಭಗವಂತನನ್ನು, ಆದರೆ ಭಗವಂತನ ಮೇಲೆ ದ್ವೇಷವೂ ಬರ್ತಾ ಇದೆ. ಆದ್ದರಿಂದ ಶಯನ ಆಸನ ಆದವು ಧ್ಯಾನ, ಯಾವಾಗಲೂ ಮಲಗಿದ್ರು ಕೃಷ್ಣ ಸ್ಮರಣೆ, ಕೂತಿದ್ರು ಏನು ಮಾಡ್ತಾ ಇದ್ರು ಕೃಷ್ಣ ಸ್ಮರಣೆ, ಯಾವಾಗಲೂ ಭಗವಂತನ ಸ್ಮರಣೆ. ಆಕೃತಿಯ ಆಕರ್ಷಿಸಲ್ಪಟ್ಟ ಬುದ್ಧಿ ಉಳ್ಳವರಾಗಿ ಧ್ಯಾಯಂತ ಧ್ಯಾನವನ್ನು ಮಾಡ್ತಾ ಇದ್ದು ಹಾಗೆ ಮಾಡ್ತಾ ಇದ್ದು ತತ್ ಸಾಮ್ಯಂ ಇಯುಹು, ಅವನ ಸಾಮ್ಯ, ಸಾಮ್ಯ ಅಂದ್ರೆ ಸಮೀಪ, ಹತ್ತಿರ ಹೋಗೋದು ಭಗವಂತನ ಸಾಂಗತ್ಯ ಸಾಮ್ಯ, ಅದು ಅವನ ಹತ್ತಿರ ಇರುವಂತಹ ಮೋಕ್ಷ ರೀತಿ ಯಾವುದಿದೋ ಅದನ್ನು ಪಡೆದಿದ್ದಾರೆ. ಅನುರಕ್ತ ಧಿಯ ಪುನಃ ಕಿಂ, ಅನುರಕ್ತ ಧಿ ಅನುರಾಗದಿಂದ ಕೂಡಿದ ಬುದ್ಧಿ ಉಳ್ಳವರು, ಅಂದ್ರೆ ಭಕ್ತಿಯಿಂದ ಭಗವಂತನನ್ನು ಪ್ರೀತಿ ಮಾಡುವವರು, ಮಾಡಿ ನಿತ್ಯ ಸ್ಮರಣೆ ಮಾಡುವವರು ಮೋಕ್ಷಕ್ಕೆ ಹೋಗುತ್ತಾರೆ ಅಂತ ಇನ್ನು ಹೇಳಬೇಕಾಗಿದ್ದೇನಿದೆ ಅಂತ ಕೈಮುತ್ಯ ನ್ಯಾಯದಿಂದ ಹೇಳ್ತಾರೆ. ಇತಿತು ಭಗವತಃ, ಇದು ಯಾಕೆ ಈ ಮಾತುಗಳು ಹೊರಟಿದೆ ಅಂತ ಹೇಳಿದ್ರೆ, ಈ ವಿಧವಾದಂತಹ ಭಗವಂತನ ಭಕ್ತರ ಪ್ರಿಯತ್ವ ಜ್ಞಾಪನಾರ್ಥಂ, ಭಕ್ತ ಪ್ರಿಯತ್ವವನ್ನು ಜ್ಞಾಪನ ಮಾಡುವುದಕ್ಕಾಗಿ, ನೆನಪಿಗೆ ತರುವುದಕ್ಕಾಗಿ, ನಿತ್ಯ ಧ್ಯಾನ ಸ್ತುತ್ಯರ್ಥಂತ, ಅವನ ನಿತ್ಯ ಧ್ಯಾನದ ಸ್ತುತಿ ಅಂದ್ರೆ ಭಗವಂತನನ್ನು ನಿತ್ಯ ಧ್ಯಾನ ಮಾಡಿದರೆ ಏನಾಗತ್ತೆ ಅನ್ನುವುದನ್ನು ಸ್ತೋತ್ರ. ಏನು ಏನಾಗತ್ತೆ ಅಂತ ಹೇಳಿದರೆ, ದ್ವೇಷ ಮಾಡುವವರು ಕೂಡ ಭಕ್ತರಾದ್ದರಿಂದ, ಸ್ವಭಕ್ತಸ್ಯ ಕದಾಚಿತ್ ಶಾಪಬಲಾತ್ ದ್ವೇಷಿನಃ ಅಪಿ, ನಿತ್ಯ ಸ್ವಭಾವದಲ್ಲಿಯೇ ದ್ವೇಷ ಇರುವಂತಹ ದುರ್ಯೋಧನಾದಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ವಭಕ್ತಸ್ಯ, ತನ್ನ ಭಕ್ತರಾದವರು ಕದಾಚಿತ್ ಯಾವಾಗಲೋ ಒಂದು ಸಾರಿ ಶಾಪಬಲಾತ್ ಶಾಪದ ಬಲದಿಂದ, ದ್ವೇಷಿನಃ ಅಪಿ ದ್ವೇಷಿಗಳಾದರೂ ಕೂಡ ಭಕ್ತಿ ಫಲಮೇವ ಭಗವಾನ್ ದದಾತಿ, ಭಕ್ತಿ ಫಲವನ್ನೇ, ಭಕ್ತಿಗೆ ಕೊಡಬೇಕಾಗಿದ್ದ ಫಲವನ್ನೇ ಭಗವಂತ ಕೊಡುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಕ್ತ ಏವ ಹಿ ಪೂರ್ವಂ ಶಿಶುಪಾಲಯ ಶಿಶುಪಾಲಾದಯ, ಶಿಶುಪಾಲಾದಿಗರು ಮುಂದೆ ಭಕ್ತರಂದ್ರೆ ಅದರ ಒಳಗಿರುವಂತಹ ಜಯ ವಿಜಯರಾಗಿದ್ದಾರೆ. ಶಿಶುಪಾಲದಂಥ ಭಕ್ತರಲ್ಲಿ ಜಯ ವಿಜಯರು, ಹಾಗೆ ಹಿರಣ್ಯಕಶಿಪನಲ್ಲಿ ಜಯ ವಿಜಯರಿದ್ದರು, ಹಾಗೆ ರಾವಣ ಕುಂಭಕರ್ಣನಲ್ಲಿಯೂ ಜಯ ವಿಜಯರಿದ್ದರು. ಅವರು ಅಷ್ಟೇ ಇಲ್ಲಿರುವಂತಹ ಅವರು ಮಿಕ್ಕವರು ಕೂಡ ಅವರು ಶಾಪಬಲದಿಂದ, ಹಾಗೆ ಪೌಂಡಕವಾದ ಮುಂತಾದವರು ಕೂಡ ಶಾಪಬಲ ಆದ ದ್ವೇಷನ ಶಾಪಬಲದಿಂದ ಅವರು ದ್ವೇಷವನ್ನು ಮಾಡ್ತಾ ಇದ್ರು ಅಂತ ಹೇಳಿ, ತತ್ ಪ್ರಶ್ನ ಪೂರ್ವಂ ಅಂದ್ರೆ ಆ ಸಂವಾದದಲ್ಲಿ ಅರ್ಜುನ ಯುಧಿಷ್ಠಿರ ನಾರದರಿಗೆ ಸಂವಾದ ನಡೆದಾಗ ನಾರದರಿಗೆ ಮಾತನ್ನು ಹೇಳಿದ, ಯುಧಿಷ್ಠಿರ ಏನು ಅವರು ದ್ವೇಷ ಮಾಡಿದ ಹೇಗೆ, ಅದು ಹೇಗಾಗ್ತಾ ಇದೆ, ದ್ವೇಷದಿಂದ ಮೋಕ್ಷ ಹೇಗೆ ಬಂತು ಅಂತ ಹೇಳಿದರೆ, ಅದಕ್ಕೆ ಸಮಾಧಾನವಾಗಿ ಯುಧಿಷ್ಠಿರ ಕೇಳಿದ ಪ್ರಶ್ನೆಗೆ ಸಮಾಧಾನವಾಗಿ ನಾರದ ಮಹರ್ಷಿಗಳು ಪಾರ್ಶ್ವದತ್ವ ಶಾಪಾದಿ ಕಥನಾರ್ಥ, ಪಾರ್ಶ್ವದರಾಗಿ ಇರುವಾಗ ಜಯ ವಿಜಯರಿಗೆ ಬಂದ ಶಾಪದ ಕಥೆಯನ್ನು ಹೇಳ್ತಾರೆ. ಏತು ಜ್ಞಾಯತೆ, ಅದರಿಂದ ಏನು ಗೊತ್ತಾಗುತ್ತೆ, ಓಹೋ ಇದು ದ್ವೇಷದಿಂದ ಮೋಕ್ಷ ಬಂತು ಅನ್ನೋದು ಈ ಸಂದರ್ಭದಲ್ಲಿ ಆಗುತ್ತೆ, ಇಲ್ಲ ಅಂದ್ರೆ ದ್ವೇಷದಿಂದ ಮೋಕ್ಷ ಬರ್ತಾ ಇದ್ದಿಲ್ಲ ಅನ್ನೋದು. ಅನ್ಯಥಾ ಕಿಂ ಇತಿ ತದ ಅಪ್ರಸ್ತುತ ಮುಚ್ಚತೆ, ಹಾಗಿಲ್ಲದೆ ಇದ್ರೆ ದ್ವೇಷದಿಂದ ಮೋಕ್ಷ ಬರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಶಾಪ ಬಂತು ಅನ್ನೋ ಪ್ರಸಂಗವೇ ಯಾಕೆ, ದ್ವೇಷ ಮಾಡ್ತಾ ಇದ್ದಾರೆ ಮೋಕ್ಷ ಬಂತು ಈಗ ಅಷ್ಟೇ, ಅವ್ರ ಮುಂಚೆ ಶಾಪ ಇತ್ತೋ ಇಲ್ಲವೋ ಅದೆಲ್ಲ ಅಪ್ರಸ್ತುತವಲ್ಲ, ಇಸ್ ಇರ್ರೆಲೆವೆಂಟ್. ಆದ್ದರಿಂದ ಅಪ್ರಸ್ತುತವಾದದ್ದು ಯಾಕೆ ಅಂದ್ರೆ ಅವರು ನಿಜವಾಗಿ ಭಕ್ತರು, ಈಗ ಯಾವುದೋ ಒಂದು ನಿಮಿತ್ತ ಕಾರಣದಿಂದ ಹೀಗೆ ದ್ವೇಷ ಮಾಡ್ತಾ ಇದ್ದಾರಷ್ಟೇ, ಆದ್ರೆ ಭಗವಂತ ಅದನ್ನು ಎಣಿಸುವುದಿಲ್ಲ. ಭಗವತಃ ಸಾಮ್ಯ ಕಥನಂತೂ ದ್ವೇಷಿನಾಮಪಿ ದ್ವೇಷಂ ಅನಿರೂಪ್ಯ, ಭಗವಂತನ ಸಾಮ್ಯ ಕಥನ ಅಂದ್ರೆ ಅವನ ಸಮೀಪವನ್ನು ಪಡೆಯುವುದು, ಅವನ ಮೋಕ್ಷ ಅವನನ್ನು ಹತ್ತಿರ ಹೋಗುವುದು, ಮೋಕ್ಷವನ್ನು ಪಡೆಯುವುದು ಈ ದ್ವೇಷಿಗಳು ಕೂಡ, ದ್ವೇಷಿನಾಮಪಿ ದ್ವೇಷಿಗಳಾದವರು ಸಹಿತ ಭಗವಂತನ ಸಾನ್ನಿಧ್ಯ ರೂಪವಾದ ಮೋಕ್ಷವನ್ನು ಪಡೆಯುವುದು. ಅದು ಹೇಗಾಗ್ತಾ ಇದೆ ಅಂದ್ರೆ ದ್ವೇಷಂ ಅನಿರೂಪ್ಯ, ಭಗವಂತ ಅವರು ಮಾಡುವ ದ್ವೇಷ ಭಾವನೆಗಳನ್ನು ಎಣಿಸದೆ ಗಣಿಸದೆ ಲೆಕ್ಕಿಸದೆ ಪೂರ್ವತನ ಭಕ್ತಿ ಫಲಮೇವ ದದಾತಿ, ಮುಂದೆ ಮಾಡಿರುವಂತಹ ಭಕ್ತಿ ಯಾವುದಿದೋ ಅದಕ್ಕೆ ಕೊಡಬೇಕಾಗಿದ್ದ ಫಲ, ಈಗ ದ್ವೇಷ ಮಾಡ್ತಾ ಇದ್ದರು ಅದನ್ನು ಗಣನೆ ಮಾಡ್ತಾ, ಈ ಭಕ್ತಿ ಮಾಡ್ತಾ ಇದ್ದರೆ ಅದಕ್ಕೆ ಫಲ ಕೊಡ್ತೀನಿ, ಅದಕ್ಕೆ ಫಲ ಕೊಡ್ತೀನಿ ಅಂತೇಳಿ ಆ ಫಲವನ್ನೇ ಕೊಡ್ತಾ ಇದ್ದಾನೆ ಅನ್ನುವುದು ನೆನಪಿಗೆ ತರುವುದಕ್ಕಾಗಿ ಆ ಮಾತು ಹೊರಟಿದೆ. ಈ ದ್ವೇಷಿಗಳಾದ ಇವರಿಗೂ ಭಗವಂತ ಒಲಿಸಿದ್ದಾನೆ, ಕಾಪಾಡಿದ್ದಾನೆ, ರಕ್ಷಣೆ ಕೊಟ್ಟಿದ್ದಾನೆ, ಮೋಕ್ಷ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಒಂದು ವೇಳೆ ದ್ವೇಷ ಮಾಡಿದ್ದಕ್ಕೆ ಅನ್ನ ನಮಸ್ಕ ಹೋಗ್ತಾರೆ ಅಂತ ಹೇಳಿದ್ರೆ, ಇವರು ಶಾಪದ ಮೂಲಕವಾಗಿ ಬಂದು ದ್ವೇಷ ಮಾಡಿದವರು ಅನ್ನ ನಮಸ್ಕರಿಸಿಬಿಟ್ರೆ ಎಷ್ಟು ಒಂದು ದುರಂತ ಆಗಿಬಿಡುತ್ತೆ. ಆದ್ದರಿಂದ ಭಗವಂತ ಹಾಗೆ ಮಾಡುವವನಲ್ಲ, ಅವನ ಕರುಣಾಮಯ, ಭಗವಂತ ಪರಮ ಕರುಣಾಮಯನಾದ್ದರಿಂದ ಅವನು ಈ ವಿಧವಾಗಿ ತನ್ನ ಭಕ್ತರನ್ನು ಯಾವಾಗಲೂ ಅಂದ್ರೆ ಬಲ ಶಾಪ ಬಂದರೂ ಅವರನ್ನು ಬಿಡುವುದಿಲ್ಲ, ಅವರನ್ನ ನಾಶವಾಗದೆ ಭಗವಂತ ಕಾಪಾಡ್ತಾನೆ. ಅದಕ್ಕೆ ಇದೇ ಅಧ್ಯಾಯದಲ್ಲಿ 31ನೇ ಶ್ಲೋಕ ಅಲ್ಲಿ ಹೇಳ್ತಾನೆ ಕೃಷ್ಣ, ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿದಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತೇಳಿ. ನನ್ನ ಭಕ್ತನಾದವನು ನಾಶವನ್ನು ಪಡೆಯುವುದೇ, ಅವನು ಯಾವತ್ತು ನಾಶ ಇಲ್ಲ ಅವನಿಗೆ, ಅವನ್ ನಾನು ಕಾಪಾಡಲಕ್ಕೆ ನನ್ನ ಹೊಣೆಗಾರಿಕೆ ನಾನು ಇಟ್ಕೊಂಡಿದ್ದೀನಿ ಅಂತೇಳಿ ಕೃಷ್ಣ ಇಲ್ಲಿ ಹೇಳ್ತಾನೆ. ಆದ್ದರಿಂದ ಈ ಭಕ್ತರಾದವರು ಶಾಪ ಬಲದಿಂದ ದ್ವೇಷ ಮಾಡಿದರೂ ಅವರ ನಾಶವಾಗದೆ ಭಗವಂತ ಕಾಪಾಡ್ತಾನೆ ಅನ್ನುವುದು ಹೇಳಿಕ್ಕಾಗ ಹೊರಟಿದ್ದೇ ಇದು ಮಾತುಗಳು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಚ ಭಾವೋ ಭಾವಕಾರಣಂ ಇತ್ಯಾದಿ ವಿರೋಧ, ಭಾವ ಭಾವಕಾರಣಂ ಅಂತ ಹೇಳಿದ್ರೆ ಇದಕ್ಕೆ ಭಾವ ಯಾವುದೇ ಒಂದು ರೀತಿ ಭಾವ ಇರಬೇಕಷ್ಟೇ, ಭಗವಂತನ ಮೇಲೆ ಒಂದು ಭಾವ ಅಂದ್ರೆ ಏನು, ಒಂದು ಚಿಂತನೆ ಇರಬೇಕು, ಅದು ಭಾವ ಕಾರಣ. ಅದು ಯಾವ ವಿಧವಾದ್ರೂ ಪರವಾಗಿಲ್ಲ, ಅಂದ್ರೆ ಯಾವ ರೀತಿಯ ಭಗವತ್ ಚಿಂತನೆ ಮಾಡಿದರೂ ಮೋಕ್ಷಕ್ಕೆ ಕಾರಣವಾಗುತ್ತೆ. ಭಾವ ಭಾವ ಕಾರಣ, ಭಾವ ಕಾರಣ ಮೋಕ್ಷ ಕಾರಣ. ಭಾವ ಭಗವಂತನ ಬಗ್ಗೆ ಹತ್ತಿರ ಹೋಗುವುದು, ಆ ಭಾವಕ್ಕೆ ಮೂಲ ಕಾರಣ ಏನಿಲ್ಲ. ಯಾರಾದ್ರೂ ದ್ವೇಷ ಮಾಡ್ತಾ ಇದ್ದಾರೆ, ದ್ವೇಷ ಮಾಡುವುದಕ್ಕೆ ಕಾರಣ ಏನು, ಭಗವಂತ, ಭಗವಂತನ ನಿತ್ಯ ಚಿಂತನೆ. ಆದ್ದರಿಂದ ಅವರು ಭಗವಂತನನ್ನೇ ಪಡೆಯುತ್ತಾರೆ, ಅಂದರೆ ದ್ವೇಷದಿಂದಲೂ ಭಗವಂತನನ್ನೇ ಪಡೆಯುತ್ತಾರೆ ಅಂತ ಹೇಳುವುದು. ಅದೇ ಅಷ್ಟೇ ಅಲ್ಲದೆ ದ್ವೇಷ ಚಿಂತನೆಯಿಂದ ಮುಕ್ತಿ ಇಲ್ಲ ಅನ್ನುವ ಸಿದ್ಧಾಂತ, ಇವೆಲ್ಲಕ್ಕೂ ವಿರೋಧವಿದಲ್ಲವಾ ಅಂದರೆ ಇಲ್ಲ, ವಿರೋಧ ಇಲ್ಲ. ಯಾಕಂದ್ರೆ ಭಾವೋ ಭಾವ ಕಾರಣಂ ಅನ್ನುವುದಕ್ಕೆ ಯಾವ ಭಾವ ಭಗವತ್ ಚಿಂತನೆ ಭಾವ ಇದ್ದರೂ ಕೂಡ ಭಗವಂತ ಚಿಂತನೆ ಇದ್ರೆ ಸಾಕು ಮೋಕ್ಷವಾಗಿ ಬಿಡುತ್ತೆ, ಭಾವ ಕಾರಣವಾದ ಮೋಕ್ಷ ಸಿಗತ್ತೆ ಅಂತ ನೀವು ಯಾಕೆ ಅರ್ಥ ಮಾಡ್ತಾ ಇದ್ದಾರ? ಮೋಕ್ಷ ಕಾರಣ ಅಂತ ಯಾಕೆ ತಗೋಬೇಕು? ಭಾವ ಭಾವ ಕಾರಣಂ ಅಂದರೆ ಆ ಪ್ರಮಾಣ ವಾಕ್ಯವನ್ನು ದ್ವೇಷ ಚಿಂತನೆ ಮಾಡುವವರಿಗೆ ದ್ವೇಷ ಬೆಳೆಯುತ್ತದೆ. ಭಾವ ಕಾರಣ ದ್ವೇಷಕ್ಕೆ ಕಾರಣ ಏನಾಗುತ್ತೆ? ದ್ವೇಷಕ್ಕೆ ಕಾರಣ ಯಾರನ್ನು ದ್ವೇಷ ಮಾಡುತ್ತಾರೋ ಅದು ಪಡೆಯಬಾರದು. ಅಂದ್ರೆ ಆ ಭಗವಂತನ ಸನ್ನಿಧಾನ ರೂಪವಾದಂತಹ ಆನಂದಮಯವಾದ ಸ್ಥಿತಿ ಬರಬಾರದು. ಆದ್ದರಿಂದ ದ್ವೇಷ ಮಾಡುವವರಿಗೆ ಅನ್ನಂತ ಮನಸ್ಸಿಗೆ ಹೋಗ್ತಾರೆ, ಅವರಿಗೆ ದ್ವೇಷ ಭಾವಕ್ಕೆ ಭಾವ ಕಾರಣ, ಅದಕ್ಕೆ ಸಿಗಬೇಕಾಗಿದ ಕಾರಣ ಅದು ಮೋಕ್ಷ ಅಂತ ಹೇಳಿ, ಅದರ ಮೋಕ್ಷ, ಅದರ ಮೋಕ್ಷ ದ್ವೇಷದ ಮೋಕ್ಷ, ಅದು ಅನ್ನಂತ ಮನಸ್ಸಿಗೆ ಬರುತ್ತೆ. ಆದ್ದರಿಂದ ಭಾವಕ್ಕೆ ಭಾವ ಕಾರಣ ಅನ್ನೋದು ಅದು ಸಿದ್ಧಾಂತಕ್ಕೆ ವಿರೋಧವಾಗುವುದಿಲ್ಲ, ಅದಕ್ಕೆ ಅರ್ಥ ಮಾಡುವುದು ಬೇರೆ ರೀತಿಯಾಗಿ ಅರ್ಥ ಮಾಡಬೇಕು. ದ್ವೇಷಭಾವದಿಂದ ದ್ವೇಷಭಾವದ ಕಾರಣವಾಗುತ್ತೆ ಹೊರತು ಮೋಕ್ಷ ಕಾರಣವಾಗುವುದಿಲ್ಲ, ಆನಂದ ಮೋಕ್ಷಕ್ಕಾಗುವುದಿಲ್ಲ, ಅದು ಅನ್ನಂತ ಮನಸ್ಸು ರೂಪವಾದ ಮೋಕ್ಷ ಆಗುತ್ತೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ದ್ವೇಷಭಾವಿನಾಂ ದ್ವೇಷೇವ ಭವತೀತಿ ಯುಕ್ತಂ, ಅದೇ ಯುಕ್ತಿಯುಕ್ತವಾದ ಮಾತಾಗಿದೆ. ದ್ವೇಷಭಾವಕ್ಕೆ ದ್ವೇಷದಿಂದಲೇ ದ್ವೇಷವೇ ಆಗುತ್ತೆ ಅಂತೇಳಿ. ಇಲ್ಲ ಅಂತ ಹೇಳಿದೆ, ಅನ್ಯಥಾ ಗುರುದ್ವೇಷಿನಾಮಪಿ ಗುರುತ್ವಂ ಭವತಿ ಇತಿ ಅನಿಷ್ಟಮಾಪದ್ಯೇತ. ಇಲ್ಲ ಅಂತ ಹಾಗೆ ಅರ್ಥ ಮಾಡದೇ ಇದ್ದರೆ ನಿತ್ಯ ಭಗವದ್ವೇಷ ಮಾಡುವವರು ಭಗವಂತನನ್ನೇ ಪಡೆಯುತ್ತಾರೆ, ಅಂದ್ರೆ ನಿತ್ಯ ಗುರುದ್ವೇಷ ಮಾಡುವವರು ಗುರುತ್ವವನ್ನು ಪಡೆಯುತ್ತಾರೆ ಅಂತ ಒಂದು ಸಿದ್ಧಾಂತ ಹೊರಡಬೇಕು. ಯಾಕಂದ್ರೆ ನಿತ್ಯ ಗುರುಗಳ ಗುರು ದ್ವೇಷ ಮಾಡ್ತಾ ಇದ್ರೆ ಅವರೇ ಗುರುಗಳಾಗಬೇಕಾರೆ, ಅವ್ರಿಗೆ ಗುರುತ್ವ ಬಂದ್ಬಿಡುತ್ತೆ ಅಂತ ಅರ್ಥ ಮಾಡ್ಬೇಕಾಗುತ್ತೆ. ಅದು ಸರಿ ಇಲ್ಲ, ಅದು ಯು ನೋ ದಟ್ ಇಟ್ಸ್ ನಾಟ್ ರೈಟ್. ಗುರುದ್ವೇಷ ಮಾಡುವವರಿಗೆ ಗುರುತ್ವ ಬರೋದಿಲ್ಲ, ಆದ್ದರಿಂದ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ. ನಚ ಆಕೃತಧೀತ್ವೇ ಅವಿಶೇಷ ಅಂತ ಹೇಳಿ, ಇದು ಬಹಳ ಒಂದು ಆಳವಾದ ಸ್ಟೇಟ್ಮೆಂಟ್. ನಾನು ಲಾಸ್ಟ್ ಟೈಮ್ ಸ್ವಲ್ಪ ಬ್ರೀಫ್ ಆಗಿ ಹೇಳಿದೆ, ಇದು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು. ನಚ ಆಕೃತಧೀತ್ವೇ ಅವಿಶೇಷ ಅಂತ, ಅವಿಶೇಷ ವಿಶೇಷ ಅಂದ್ರೆ ಯೂನಿಕ್ನೆಸ್, ಈಚ್ ಒನ್ ಹ್ಯಾಸ್ ಇಟ್ಸ್ ಓನ್ ಸ್ಪೆಷಾಲಿಟಿ, ಅದು ವಿಶೇಷ. ಅವಿಶೇಷ ಅಂದ್ರೆ ನೋ ಸ್ಪೆಷಾಲಿಟಿ, ದಟ್ ಮೀನ್ಸ್ ಎವ್ರಿಥಿಂಗ್ ಇಸ್ ಟ್ರೀಟೆಡ್ ಸೇಮ್. ಆಕೃತಧೀತ್ವೇ ಅವಿಶೇಷ ಅಂದ್ರೆ ಆಕರ್ಷಿಸಲ್ಪಟ್ಟ ಬುದ್ಧಿ ಇರಬೇಕು, ಅಂದರೆ ಅಂದ್ರೆ ಆಕರ್ಷಿತರಾಗ ಯಾವ ರೀತಿಯಲ್ಲಿ ಆದರೆ ಆಕರ್ಷಿತರಾಗಲಿ, ಆಕರ್ಷಿತ ಅಂದ್ರೆ ಎಳೆಯುವುದು, ಸೆಳೆತಕ್ಕೊಳಗಾಗುವುದು, ಆ ಮನಸ್ಸು ಭಗವಂತನ ಸೆಳೆತಕ್ಕೆ ಒಳಗಾಗುವುದು. ದ್ವೇಷಿಗಳಿಗೆ ದ್ವೇಷದಿಂದಲೂ ಆಗ್ಬೋದು, ಭಕ್ತಿಯಿಂದಲೂ ಆಗ್ಬೋದು, ಭಕ್ತಿ ಇಳಿಯಬಹುದು ಭಗವಂತನ ಹತ್ತಿರ, ದ್ವೇಷವೂ ಭಗವಂತನ ಹತ್ತಿರ ಇಳಿಯುತ್ತೆ. ಹಾಗೆ ಹೇಳಿದಾಗ ಭಕ್ತ ದ್ವೇಷಿಗಳಿಬ್ಬರ ಮನಸ್ಸು ಭಗವಂತನ ಸೆಳೆತಕ್ಕೆ ಒಳಗಾಗಿದ್ದದ್ದು ಅವಿಶೇಷ ಅಂದ್ರೆ ವಿಶೇಷವಿಲ್ಲ ಅಂದ್ರೆ ಸಮಾನವಾಗಿದೆ, ಅಂದ್ರೆ ಬೋತ್ ಆರ್ ಟ್ರೀಟೆಡ್ ಅಲೈಕ್, ನೋ ಸಪರೇಟ್ ಟ್ರೀಟ್ಮೆಂಟ್. ವಿಶೇಷ ಅಂದ್ರೆ ಸಪರೇಟ್ ಟ್ರೀಟ್ಮೆಂಟ್, ಯುನಿಕ್ ಟ್ರೀಟ್ಮೆಂಟ್, ಅದಕ್ಕದು ಇದಕ್ಕಿದು ದಾರಿ ಅನ್ನೋದು ವಿಶೇಷ. ಅವಿಶೇಷ ಅಂದ್ರೆ ಹಾಗೆ ಯುನಿಕ್ ಟ್ರೀಟ್ಮೆಂಟ್ ಇಲ್ಲ, ಅಂದ್ರೆ ದೇ ಆರ್ ಟ್ರೀಟೆಡ್ ಸೇಮ್ ವೇ ಅಂತ ಹೇಳಿದರೆ ನಚ ಅದು ಹಾಗಲ್ಲ. ನಚ ಆಕೃತಧೀತ್ವೇ ಅವಿಶೇಷ, ಆಕೃತಧಿ ಆಕರ್ಷಿಸಲ್ಪಟ್ಟ ಬುದ್ಧಿ ಇದ್ದರೆ ಯಾವ ಭಾವನದಿಂದ ಆಕರ್ಷಿಸಲಾದರೂ ಅದು ಅವಿಶೇಷ ಅಲ್ಲ, ಅಂದ್ರೆ ವಿಶೇಷವಿದೆ ಅಂದ್ರೆ ಯುನಿಕ್ನೆಸ್ ಇದೆ, ಅಂದ್ರೆ ಎಲ್ಲೆಲ್ಲಿ ಯಾವ್ದು ಹೋಗ್ಬೇಕು ಹಾಗೆ ಹೋಗುತ್ತೆ. ಅವಿಶೇಷವಿಲ್ಲ, ಡಬಲ್ ನೆಗೆಟಿವ್, ಅವಿಶೇಷವಿಲ್ಲ ಅಂತ ಹೇಳಿದ್ರೆ ವಿಶೇಷವಿದೆ, ವಿಶೇಷವಿದೆ ಅಂದ್ರೆ ಅದರ ವಿಶೇಷ ಅದಕ್ಕೆ, ಇದರ ವಿಶೇಷ ಇದಕ್ಕೆ, ಯಾವ ದಾರಿ ಅದೇ ಅಂದ್ರೆ ದ್ವೇಷದ ದಾರಿ ದ್ವೇಷವೇ, ಭಕ್ತಿಯ ದಾರಿ ಭಕ್ತಿಯೇ. ಆದ್ದರಿಂದ ನಟ ಆಕೃತ ಜಿತ್ಯ ಅವಿಶೇಷ ಅಂದ್ರೆ ಆಕರ್ಷಿಸಲ್ಪಟ್ಟ ಬುದ್ಧಿ ಉಳ್ಳುವಾಗ ಅವಿಶೇಷವಿಲ್ಲ ಅಂದರೆ ಆ ಅವಿಶೇಷವಿಲ್ಲ ಅಂದ್ರೆ ವಿಶೇಷವಿದೆ, ವಿಶೇಷವಿದೆ ಅಂತ ಹೇಳಿದ್ರೆ ಈಚ್ ಒನ್ ಗೋಸ್ ಇಟ್ಸ್ ಓನ್ ಪ್ಯಾತ್ ಅಂತ ಹೇಳಿ ಅರ್ಥ ಅಂತ ಹೇಳಿ. ತೇಷಾಮೇವ ಹಿರಣ್ಯಕಶಿಪ್ವಾದೀನಾಂ ಪಾಪ ಪ್ರತೀತೇಹೆ ಅಂತ ಹೇಳಿ. ಮತ್ತೆ ಇದು ಹೇಗಾಗತ್ತೆ, ನಮ್ಗೆ ಹೇಗೆ ಗೊತ್ತಾಗ್ತಾ ಇದೆ ಅಂದ್ರೆ ತೇಷಾಮೇವ ಆ ಹಿರಣ್ಯಕಶಿಪಾದಿಗಳ ಅಂದ್ರೆ ದ್ವೇಷ ಮಾಡ್ತಾ ಇದ್ದಾರೆ ಹಿರಣ್ಯಕಶಿಪಾದಿಗಳು ಮಾಡಿದ್ದಾರೆ. ಆವಾಗ ಪಾಪ ಪ್ರತೀತಿ, ಅದು ಪಾಪದ ಪ್ರತೀತಿ ಅಂದ್ರೆ ಅಲ್ಲಿ ಕಥೆ ಎಲ್ಲ ಗೊತ್ತು. ಅಲ್ಲಿ ಏನಾಯ್ತಾರೆ, ಹಿರಣ್ಯಕಶಿಪು ಭಗವಂತನ ಮೇಲೆ ದ್ವೇಷ ಮಾಡ್ತಾ ಇದ್ದ, ಪ್ರಹ್ಲಾದನ ಮೇಲೂ ದ್ವೇಷ ಮಾಡಿದ, ಯಾಕಂದ್ರೆ ಪ್ರಹ್ಲಾದ ದೇವರನ್ನು ಬೀಳಿದ್ದ. ಆದ್ದರಿಂದ ಪ್ರಹ್ಲಾದನಿಗೆ ಹಿಂಸೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ. ಆಮೇಲೆ ಭಗವಂತ ಬಂದು ಅವನ ಸಂಹಾರ ಮಾಡಿದ. ಪ್ರಹ್ಲಾದ ಏನು ಮಾಡಿದ, ಅಪ್ಪ ದೇವರೇ ಈ ನನ್ನ ತಂದೆ ತುಂಬಾ ನಿಂದೆ ಮಾಡಿದ್ದ ನಿಮ್ಮನ್ನ, ಆದ್ರೂ ಅವನ್ ನನ್ನ ತಂದೆ ಆಗಿದ್ದರಿಂದ ಅವನನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ದೇವರು ಕಾಪಾಡಿದ್ದಾನೆ. ಪ್ರಹ್ಲಾದ ಕೇಳುವುದಕ್ಕೆ ಕಾರಣ ಏನು, ಲೋಕಕ್ಕೆ ಒಂದು ಪ್ರಮೇಯ ತಿಳಿಸ್ಕೊಡ್ಬೇಕಂತ ಹೇಳಿ. ಪ್ರಹ್ಲಾದನಿಗೆ ಗೊತ್ತು, ಪ್ರಹ್ಲಾದ ಆ ಮಾತು ಬೆಳಬೇಕಾಗಿದೆ ಅಲ್ಲ, ಒಳಗಿರುವವನು ಜಯ, ಅವನು ಭಗವಂತನ ಕಾಪಾಡ್ತಾನೆ, ಭಗವಂತ ಅವನು ರಕ್ಷಕನಾಗಿದ್ದಾನೆ, ಎಲ್ಲಾ ಗೊತ್ತು ಪ್ರಹ್ಲಾದನಿಗೆ. ಆ ಮಾತು ಕೇಳಿದ್ದು ಯಾಕಂದ್ರೆ ಲೋಕಕ್ಕೆ ಒಂದು ಪ್ರಮೇಯ ಕೊಡಿಸಲಕ್ಕೆ. ನೋಡ್ರಿ, ದ್ವೇಷ ಮಾಡಿದರೂ ಇವನು ಒರಿಜಿನಲ್ ಆಗಿ ಭಕ್ತನೇ ಆಗಿದ್ದ, ಆದ್ದರಿಂದ ಅವನಿಗೆ ಮೋಕ್ಷ ನಾನು ಬೇಡ್ತೀನಿ, ಭಗವಂತ ಮೋಕ್ಷ ಕೊಡ್ಲಕ್ಕೆ ಭಗವಂತ ಮೋಕ್ಷ ಕೊಟ್ಟಿದ್ದೀನಿ, ನಿನ್ನೆ ಮಾಡ್ಕೊಂಡಿದ್ದೀನಿ ಅಂತಾನೆ. ಆದ್ದರಿಂದ ಲೋಕಕ್ಕೂ ಒಂದು ಪ್ರಮೇಯ ತಿಳಿಸುವುದಕ್ಕಾಗಿ ಈಗ ದ್ವೇಷ ಮಾಡುವವನು ನಿಂದನೆ ನಿಂದಾಯೋಗ್ಯನು, ನನ್ನ ತಂದೆ ನಿಂದಾಯೋಗ್ಯನಾಗಿದ್ದಾನೆ, ನಿಂದ ಮಾಡಿದ್ದರಿಂದ ಇವನು ನಿಂದಾಯೋಗ್ಯನಾಗಿದ್ದ, ಇವನು ಬಹಳ ಕೆಟ್ಟ ಸ್ಥಿತಿಗೆ ಹೋಗ್ಬೇಕಾಗಿ ಬರುತ್ತೆ, ಆ ದುರ್ಗತಿ ಇಲ್ಲದೆ ಮಾಡು ಅಂದರೆ ಏನಾಯ್ತು, ದ್ವೇಷದಿಂದ ದುರ್ಗತಿ ಬರುತ್ತೆ ಅಂತ ಲೋಕಕ್ಕೆ ತಿಳಿಸಿಕೊಡುವುದೇ ಅಲ್ಲಿ ಪ್ರಮೇಯ. ಆದ್ದರಿಂದ ಪ್ರಹ್ಲಾದ ಹಾಗೆ ಬೇಡಿದ, ಅಪ್ಪ ದೇವರೇ ಇವನು ನನ್ನ ತಂದೆ ತುಂಬಾ ತಪ್ಪು ಮಾಡಿದ್ದಾನೆ, ಕಾಪಾಡು ಅಂದ್ರೆ ದ್ವೇಷ ಮಾಡು ತಪ್ಪು ಅಂತ ಹೇಳಿದಂತ ಆಯ್ತಲ್ವ. ಅದಕ್ಕೆ ಪಾಪ ಪ್ರತೀತಿ, ಅದು ಪಾಪ ದ್ವೇಷ ಮಾಡುವುದು ಪಾಪ, ಅದು ಪ್ರಖ್ಯಾತವಾಯಿತು, ಅದು ಪ್ರತೀತಿ, ಅದನ್ನು ಪ್ರಸಿದ್ಧಿಗೆ ತರುವುದಕ್ಕಾಗಿ ಪ್ರಹ್ಲಾದ ಹಾಗೆ ಬೇಡಿದ ಅಂತ ಹೇಳಿ. ಹಿರಣ್ಯ ಕಶ್ಪೂಚ ಅಪಿ ಭಗವನ್ ನಿಂದಯ ತಮಃ ವೀಕ್ಷು ಅತ್ಯಗಾತ್ ಸೂನೋಹೋ ಪ್ರಹ್ಲಾದಸ್ಯ ಅನುಭಾವತಃ ಇತಿ ಅಂತ ಹೇಳಿ. ಹಿರಣ್ಯ ಕಶಿಪು ಕೂಡ ಭಗವಂತನ ನಿಂದೆ ಮಾಡುವುದರಿಂದ ತಮಸ್ಸಿಗೆ ಹೋಗಬೇಕಾಗಿತ್ತು, ಅಂದ್ರೆ ಅಷ್ಟೊಂದು ತಪ್ಪು ಮಾಡಿದ, ಆದರೂ ಅತ್ಯಗಾತ್ ಅದನ್ನು ದಾಟಿದ, ಹಾಗೆ ದಾಟಿದ ಸೂನೋಹೋ ಪ್ರಹ್ಲಾದಸ್ಯ ಅನುಭಾವತಃ ಅಂತ ಅಂದ್ರೆ ಅದು ಕೂಡ ಮೇಲ್ನೋಟಕ್ಕೆ ಪ್ರಹ್ಲಾದನ ಆ ಅನುಭಾವದಿಂದ ಅವನು ಆ ಅದನ್ನು ದಾಟಿದ. ನಿಜವಾಗಿ ಅದಕ್ಕೆ ಮೂಲಭೂತವಾದ ಕಾರಣ ಅವನು ಒರಿಜಿನಲ್ ಆಗಿ ಭಕ್ತನಾಗಿದ್ದ, ಆದರೆ ಲೋಕಕ್ಕೆ ಇಲ್ಲಿ ಒಂದು ನಾಟಕ, ಒಂದು ನಟನೆ, ಆರ್ ಒಂದು ಸ್ಟೇಜ್, ನಾಟಕ ಅಂತಲ್ಲ ಅದೊಂದು ಸ್ಟೇಜ್ ಅಂದ್ರೆ ದ್ವೇಷ ತಪ್ಪು ಅಂತ ತಿಳಿಸುವುದು. ಒಂದು ಪ್ರಹ್ಲಾದನ ಜೊತೆಯಲ್ಲಿ ಇರುವುದರಿಂದ ಆ ಪ್ರಹ್ಲಾದನ ತಂದೆಯಾದ ಹಿರಣ್ಯಕಶಿಪು ಅವನು ನಿತ್ಯ ದ್ವೇಷ ಮಾಡಿದರೂ ಅವನಿಗೆ ಆ ಪ್ರಹ್ಲಾದನಂತ ಮಗ ಹುಟ್ಟುವುದಕ್ಕೆ ಕಾರಣ ಏನು, ಅದು ದೊಡ್ಡ ಭಗವದ್ ಭಕ್ತ ಅವನು, ಪೂರ್ವತನದ ಮುಂದಿನ ಪಾರ್ಶ್ವದ ಅಂದ್ರೆ ದ್ವಾರಪಾಲಕನಾಗಿದ್ದಾಗ ಭಕ್ತಿ ಮಾಡಿದ್ದಾನೆ, ಆದ್ದರಿಂದ ಪ್ರಹ್ಲಾದನಂತ ಮಗ ಪಡೆದಿದ್ದಾನೆ ಅನುಭಾವತಃ ಇದೆ. ಯತ್ ಅನಿಂದಾತ್ ಪಿತಾ ಮಹ್ಯಂ ಇತ್ಯಾರಭ್ಯ ಅಂತ ಹೇಳಿ, ಆ ಅನಿಂದದ ಅಂದ್ರೆ ಅನಿಂದತ್ ಅನಿಂದತ್ ಅಂದ್ರೆ ನಿಂದೆ ಮಾಡಿದ್ದಾನೆ ಸಂಸ್ಕೃತದಲ್ಲಿ. ಅಭವತ್ ಅಂದ್ರೆ ಆಯ್ತು, ಭೂ ಅನ್ನೋದಾದ್ರೆ ಅಭವತ್ ಪಾಸ್ಟ್ ಟೆನ್ಸ್. ಯತ್ ಅನಿಂದತ್ ಅಂದ್ರೆ ನಿಂದೆ ಮಾಡಿದ್ದಾನೆ ಪಿತಾ, ಯತ್ ಯಾವ ಪಿತಾ ನನ್ನ ತಂದೆಯಾದ್ರೂ ಅನಿಂದತ್ ನಿನ್ನಿಂದೆಯನ್ನು ಮಾಡಿದ್ದಾನೋ, ಮಹ್ಯಂ ನನಗಾಗ ನನ್ನ ಕಾರಣದಿಂದ ಮಾಡಿದ, ಆದ್ದರಿಂದ ಅಂತ ಹೇಳಿ ಇದೆಲ್ಲ ಸಂವಾದಗಳು ಯಾವ್ದು ನಡೆದೋ ಅದನ್ನೆಲ್ಲ ಇಲ್ಲಿ ನೆನಪಿಗೆ ತರ್ತಾ ಇದ್ದಾರೆ. ತಸ್ಮಾತ್ ಆ ಕಾರಣದಿಂದ ಪಿತಾ ಮೇ ಪೂಯೇತ ದುರಂತಾತ್ ದುಷ್ಟರಾತ್ ಅಘಾತ್, ಆದ್ದರಿಂದ ನನ್ನ ತಂದೆ ಆದಂತಹ ಹಿರಣ್ಯಕಶಿಪು ಪವಿತ್ರನಾಗಲಿ, ಯಾವುದರಿಂದ ದುರಂತದಿಂದ, ದುಷ್ಟರವಾದ ಪಾಪದ ದುರಂತದಿಂದ. ದುಷ್ಟರ ಅಂದ್ರೆ ದಾಟಲಕ್ಕೆ ಸಾಧ್ಯವಿಲ್ಲದಂತಹ ಅಘ ಪಾಪ, ದೊಡ್ಡ ಪಾಪ ಅದು, ಎಂಥ ಪಾಪ ದುರಂತ, ಬಹಳ ದುರ್ ಅಂತ ದುಃಖಕ್ಕೆ ಕೊನೆಯಾಗಿರಬೇಕಾದಂತಹ ಪಾಪ ಮಾಡಿದ್ದಾರೆ, ತಮೋಯೋಗ್ಯವಾದ ಪಾಪ ಮಾಡಿದ್ದಾನೆ, ಆದ್ದರಿಂದ ಅವನು ಅದರಿಂದ ಪವಿತ್ರನಾಗಲಿ ಅಂತೇಳಿ. ಇತಿ ಪ್ರಹ್ಲಾದೇನ ಭಗವತಃ ವರಯಾದನಾದ, ಪ್ರಹ್ಲಾದನಿಂದ ಪ್ರಹ್ಲಾದನು ಅವನಿಂದ ಭಗವಂತನ ವರಬೇಡಿದ್ದಾನೆ ಅಂದ್ರೆ ಪ್ರಹ್ಲಾದನಿಂದ ಬೇಡಲ್ಪಟ್ಟ ಭಗವಂತ, ಭಗವಂತ ವರದಾನ ಮಾಡಿದ, ವರಯಾಚನೆ ಮಾಡಿದ ಪ್ರಹ್ಲಾದ ಭಗವಂತನಿಗೆ. ಆದ್ದರಿಂದ
ನಮಗೇನು ಬಹುಶು ಗ್ರಂಥೇಶು ಚ ನಿಷೇಧ, ಎಲ್ಲ ಗ್ರಂಥಗಳಲ್ಲಿಯೂ ದ್ವೇಷಭಾವ ಮಾಡುವುದು ನಿಷೇಧವೇ ಆಗಿದೆ. ಕುತ್ರಚಿತೇವ ತದುಕ್ತಿ ಇತಿ ವಿಶೇಷ. ಕೆಲವು ಕಡೆ ಹೀಗೆ ಒಂದು ಮಾತುಗಳು ಬರುತ್ತೆ, ದ್ವೇಷದಿಂದ ಮೋಕ್ಷವಂತ ಇದ್ದ ಮಾತುಗಳು ಬರುತ್ತೆ. ಇದು ಒಂದು ಸ್ಪೆಷಾಲಿಟಿ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಬೇಕು. ಯಸ್ಮಿನ್ ತದುಚ್ಯತೆ ತತ್ರೇವ ನಿಷೇಧ ಉಕ್ತ. ಎಲ್ಲಿ ಎಲ್ಲಿ ಈ ಮಾತುಗಳು ಬಂತು ಅಲ್ಲೇ ನಿಷೇಧವೂ ಹೇಳಿದ್ದಾರೆ ಆ ಗ್ರಂಥಗಳಲ್ಲಿಯೇ. ಯಾವ ಗ್ರಂಥದಲ್ಲಿದ್ದ ಹೇಳಿದ್ದಾರೆ? ಭಾಗವತ. ಆ ಭಾಗವತದಲ್ಲಿ ನಿಷೇಧವು ಬೇಕಾದಷ್ಟು ಕಡೆ ಹೇಳಿದ್ದಾರೆ. ಯಾಕಂದ್ರೆ ಮಹಾತಾತ್ಪರ್ಯ ವಿರೋಧ ಉಕ್ತ ಪುರಸ್ತಾತ್. ಮಹಾತಾತ್ಪರ್ಯಕ್ಕೆ ವಿರೋಧವಾಗಬಾರದು ಯಾವುದೇ ಮಾತುಗಳು, ಮಹಾತಾತ್ಪರ್ಯಕ್ಕೆ ವಿರೋಧವಾಗಬಾರದು. ಈ ದ್ವೇಷದಿಂದ ಮೋಕ್ಷ ಬರುತ್ತೆ ಅಂದ್ರೆ ಅದು ಮಹಾತಾತ್ಪರ್ಯ, ಅಲ್ಟಿಮೇಟ್ ಪರ್ಪಸ್, ಅಲ್ಟಿಮೇಟ್ ಗೋಲ್. ಎಲ್ಲದರ ಮಹಾತಾತ್ಪರ್ಯ ಏನು? ಭಗವಂತನನ್ನು ಪ್ರೀತಿ ಮಾಡಬೇಕು, ಭಕ್ತಿ ಮಾಡಬೇಕು, ದ್ವೇಷ ಮಾಡಬಾರದು, ಇದು ಮಹಾತಾತ್ಪರ್ಯ. ಅದಕ್ಕೆ ವಿರೋಧ ಬರುವ ಮಾತುಗಳು ಯಾವುದು ಕೂಡ ಸರಿಯಲ್ಲ. ಅದಕ್ಕೆ ವಿರೋಧ ಬಂತ ಆದ್ದರಿಂದ ಈ ದ್ವೇಷದಿಂದ ಮೋಕ್ಷ ಬರುತ್ತೆ ಅನ್ನುವುದು ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಬೇಕು. ಅಯುಕ್ತಿ ಮಧ್ಯ ಯುಕ್ತಿ ಮಂತ್ಯೇವ ಬಲವಂತಿ ವಾಕ್ಯಾನಿ. ಅಯುಕ್ತಿ ಯುಕ್ತಿದಿಂದ ಕೂಡದೇ ಇರುವ ಮಾತುಗಳು ಯಾವುದು? ದ್ವೇಷದಿಂದ ಮೋಕ್ಷ ಬರುತ್ತೆ ಅದು ಯುಕ್ತಿಯುಕ್ತವಾದ ಮಾತಲ್ಲ. ಯುಕ್ತಿಮಂತಿಯೇವ, ಯುಕ್ತಿಮಂತವಾದ ಮಾತುಗಳು ಏನು? ದ್ವೇಷದಿಂದ ಅನಂತ ಮನಸ್ಸು ಬರುತ್ತೆ, ಭಕ್ತಿಯಿಂದ ಮೋಕ್ಷ ಬರುತ್ತೆ, ಅದು ಯುಕ್ತಿ. ಯಾಕಂದ್ರೆ ನಮಗೆ ಹೇಳ್ತಾರೆ ಇದಕ್ಕೆ ಕಾರಣ ಏನು? ಯುಕ್ತಿಮಂತಿಯೇವ ಬಲವಂತಿ ವಾಕ್ಯ. ಅವೇ ಬಲ ಅಂದ್ರೆ ಯುಕ್ತಿ ಬಲ ಇಸ್ ಆಲ್ ದ ಬಲ ದಟ್ ಇಸ್ ನೀಡೆಡ್. ಯುಕ್ತಯ ಹತ ಉಕ್ತಾಹ ಅನ್ಯೇಷಾಂ ನತ ಯೇಷಾಂ ಕಾಚಿತ್ ಗತಿ. ಈ ಯುಕ್ತಿಯುಕ್ತವಾದ ಮಾತುಗಳು ಯಾವುದಿದೋ ಅವುಗಳನ್ನು ನಾವು ಈಸಿಯಾಗಿ ಜಸ್ಟಿಫೈ ಮಾಡಬೇಕು. ಇಲ್ಲ ಅಂದ್ರೆ ಅನ್ಯೇಷಾಂ ನತ ಯೇಷಾಂ ಕಾಚಿತ್ ಗತಿ. ಯುಕ್ತಿಯುಕ್ತವಾಗದೇ ಇರುವ ಮಾತು, ಅನ್ಯೇಷಾಂ ಅಂದ್ರೆ ಯುಕ್ತಿಯುಕ್ತವಾಗದೇ ಇರುವ ಮಾತುಗಳು, ಅವುಗಳಿಗೆ ವಿ ಕೆನಾಟ್ ಆಕ್ಚುಲಿ ಜಸ್ಟಿಫೈ ದೆಮ್. ಅಂದ್ರೆ ಏನಾಯ್ತು? ಸಾವಕಾಶ ನಿರವಕಾಶ ಪ್ರಮಾಣಗಳನ್ನು, ಅಂದರೆ ಯುಕ್ತಿಯಿಂದ ಕೂಡಿದ ಮಾತುಗಳು ಅವು ನಿರವಕಾಶ. ಇ ಟೇಕ್ ಆಸ್ ಇಟ್ ಇಸ್. ಯುಕ್ತಿವಿಲ್ಲದೆ ಅಂದ್ರೆ ಲಾಜಿಕಲ್ ಆಗಿ ಇಲ್ಲದೆ ಇರುವ ಮಾತುಗಳು ಅವುಗಳು ಸಾವಕಾಶ. ಅಂದ್ರೆ ಅವುಗಳನ್ನು ಆಲ್ಟರ್ನೇಟ್ ಇಂಟರ್ಪ್ರಿಟೇಷನ್ ಮಾಡಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದೇ ಹೇಳ್ತಾ ಇದ್ದಾರೆ, ಸಾಮಿ ಅಪಿ ವಾಕ್ಯಯೋಹೋ ಲೋಕಾನುಕೂಲ ಅನುಕೂಲಯೋಹೋ ಲೋಕಾನುಕೂಲಮೇವ ಬಲವತ್ತು. ಅಂದ್ರೆ ಈಗ ವಾಕ್ಯಗಳಿವೆ, ಅನೇಕ ವಾಕ್ಯಗಳಿರುತ್ತೆ, ಸೆಂಟೆನ್ಸಸ್. ಕೆಲವು ಲೋಕ ವ್ಯವಹಾರಕ್ಕೆ ಅನುಗುಣವಾಗಿ ಅಂದ್ರೆ ಕಾಮನ್ ಸೆನ್ಸ್ ಅಂತೇಳಿ ನಾವು, ಕಾಮನ್ ಸೆನ್ಸ್ ದೇರ್ ಆರ್ ಸಮ್ ವಿಚ್ ಆರ್ ಅಕಾರ್ಡಿಂಗ್ ಟು ದ ಕಾಮನ್ ಸೆನ್ಸ್. ಲೋಕ ವ್ಯವಹಾರಕ್ಕೆ ಅನುಕೂಲವಾಗಿರುವವು, ಕೆಲವು ಲೋಕ ವ್ಯವಹಾರಕ್ಕೆ ಅನುಕೂಲವಾಗಿ ಇಲ್ಲದೆ ಇರುವ, ಕಾಮನ್ ಸೆನ್ಸ್ಗೆ ಎಗೇನ್ಸ್ಟ್ ಆಗಿರುವಂತಹದ್ದು ಕೆಲವು. ಹಾಗಿದ್ದಾಗ ನಾವು ಕಾಮನ್ ಸೆನ್ಸ್ ಇರುವಂತಹದ್ದು, ಕಾಮನ್ ಸೆನ್ಸ್ ಏನು? ದ್ವೇಷ ಮಾಡಬಾರದು ಭಗವಂತನ ಬಗ್ಗೆ, ದಟ್ಸ್ ಅ ಕಾಮನ್ ಸೆನ್ಸ್. ಭಗವಂತನ ಬಗ್ಗೆ ಭಕ್ತಿ ಮಾಡಬೇಕು, ಅದು ಕಾಮನ್ ಸೆನ್ಸ್. ಲೋಕ ವ್ಯವಹಾರಕ್ಕೆ ಅನುಕೂಲವಾಗಿರೋದು ಅವೇ ಬಲವಂತವಾದ ವಾಕ್ಯಗಳು ಅಂತೇಳಿ. ಲೋಕಾನುಕೂಲಂಚ ಭಕ್ತ ಪ್ರಿಯತ್ವ ನ ಇತಿ ಅನುಕೂಲ. ಲೋಕ ವ್ಯವಹಾರಕ್ಕೆ ಅನುಗುಣವಾಗಿ ಇರೋದು ಭಕ್ತ ಪ್ರಿಯತ್ವ. ಭಗವಂತನಿಗೆ ಭಕ್ತನ ಮೇಲೆ ಪ್ರೀತಿ ಮಾಡ್ತಾನೆ, ಭಕ್ತರು ಭಗವಂತನ ಮೇಲೆ ಪ್ರೀತಿ ಮಾಡಬೇಕು. ಇವೇ ಲೋಕ ವ್ಯವಹಾರಕ್ಕೆ ಅನುಕೂಲವಾಗದ್ದು ನ ಇತರದ್ದು, ಅದಕ್ಕೆ ಆಪೋಸಿಟ್ ಆಗಿರುವಂತಹ ದೇಶದಿಂದ ಮೋಕ್ಷ ಬರುತ್ತನ್ನು ಲೋಕ ವ್ಯವಹಾರಕ್ಕೆ ಅನುಕೂಲವಲ್ಲ. ಉಕ್ತಂಚ ತೇಷಾಂ ಪೂರ್ವ ಭಕ್ತತ್ವ. ಈ ಪೂರ್ವ ಭಕ್ತ ಮುಂಚೆ ಭಕ್ತರಾಗಿದ್ದವರ ವಿಷಯದಲ್ಲಿ ಈ ವಿಧವಾದ ವಾಕ್ಯಗಳು ನಾವು ಇದೆ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಮನ್ಯಿ ಅಸುರಾನ್ ಭಾಗವತಾನ್ ತ್ಯಧೀಶೆ ಸಂಭ್ರಮಾಗಾಭಿರ್ ನಿವಿಷ್ಟ ಚಿತ್ತಾನ್ ಇತ್ಯಾದಿ. ಭಗವಂತ ಹೇಳ್ತಾನೆ ಏನು? ಅಸುರ ಪ್ರವೃತ್ತಿಗಳು ಇರಬಾರದು, ಇವೆಲ್ಲ ಅಸುರ ಪ್ರವೃತ್ತಿಗಳಿಂದ ಬರುವುದು. ರಾಕ್ಷಸೆ ಅಸುರ ಸ್ವಭಾವ ಅಂದ್ರೆ ಏನು ಇತ್ಯಾದಿ ವಿಷಯಗಳ ಹರಿದ್ವೇಷ ಬರುವುದಕ್ಕೆ ಮೂಲ ಕಾರಣವನ್ನು ತಿಳಿಸಿಕೊಡುತ್ತೆ. ಆದ್ದರಿಂದ ಅವುಗಳನ್ನು ನಾವು ಆ ವಿಧವಾಗಿ ಅರ್ಥ ಮಾಡ್ಕೋಬೇಕಂತೇಳಿ. ಅತ ನ ಭಗವದ್ವೇಷಿನಾಂ ಕಾಚಿತ್ ಗತಿ. ಭಗವಂತನ ದ್ವೇಷಿಗಳು ಮಾಡುವವರಿಗೆ ಯಾವ ಗತಿ ಇಲ್ಲ, ಸದ್ಗತಿಯೇ ಇಲ್ಲ. ನ ಕಾಚಿತ್ ಗತಿ, ಯಾವ ಗತಿ ಇಲ್ಲ ಅಂತ ಹೇಳಿ, ಇಟಿ ಸಿದ್ಧಂ ದಟ್ ಇಸ್ ವೆಲ್ ಎಸ್ಟಾಬ್ಲಿಷ್ಡ್. ದ್ವೇಷ ಕಾರಣ ಮಾಹ ರಾಕ್ಷಸಿನ್, ದ್ವೇಷ ಕಾರಣವನ್ನು ಅದನ್ನು ಹೇಳಿದ್ದಾರೆ. ಸೊ ದ್ವೇಷ ಮಾರ್ಗ ಮಾತ್ರದಿಂದ ಭಗವಂತನಲ್ಲಿ ಆಸಕ್ತ ಭಕ್ತರಾದ ಅಸುರರನ್ನು ಭಗವಂತ ಅಂದ್ರೆ ಯಾರಾದರ ಇಸ್ ಸಂಬಡಿ ಸಮ್ ಅಸುರಾಸ್ ಆರ್ ಮೇಕಿಂಗ್ ಎ ದ್ವೇಷ ಆಲ್ ದ ಟೈಮ್ ಅಂಡ್ ಅವರು ಮೂಲತಃ ಭಕ್ತರಾಗಿದ್ದರೆ, ಅಂದ್ರೆ ಪೂರ್ವಜನ್ಮಗಳಲ್ಲಿ ಪೂರ್ವಜನ್ಮದಲ್ಲಿ ಭಕ್ತರಾಗಿದ್ದರೆ, ಮನ್ಯೇ ಅಸುರಾನ್ ಭಾಗವತಾನ್, ಆ ಅಸುರರನ್ನು ಕೂಡ ನಾನು ಭಗವದ್ಭಕ್ತರಂತೆ ತಿಳ್ಕೋಬೇಕು ಅಂತ ಹೇಳಿ, ಇಲ್ಲಿ ಅಧೀಶೆ ಮೂರು ಲೋಕಕ್ಕೆ ಒಡೆಯನಾದ ಭಗವಂತನಲ್ಲಿ ಅವರು ಭಕ್ತರಾಗಿದ್ದಾರಂತಾನೆ ನಾವು ತಗೋಬೇಕು. ಅಸುರರಾದರೂ ಕೂಡ ನಿತ್ಯ ಭಗವದ್ವೇಷ ಮಾಡುವವರು ಮುಂದೆ ಭಕ್ತರಾಗಿದ್ದರೆ ಈ ದ್ವೇಷಕ್ಕೆ ಮೂಲ ಕಾರಣ ಭಕ್ತಿಯೇ ಆಗಿದೆ ಅಂತ ನಾವು ಮೂಲ ಕಾರಣವನ್ನು ನಾವು ತಿಳ್ಕೋಬೇಕು ಅಂತ ಹೇಳಿ ಇಲ್ಲಿ ಈ ವಿಧವಾದ ಅಂಶವನ್ನು ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ, ಮಹಾತ್ಮನಸ್ತ್ವಾಂ ಪಾರ್ಥ ದೈವೀಂ ಪ್ರಕೃತಿ ಮಾಶ್ರಿತಾ ವದಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಅಂತೇಳಿ, ಹೇ ಪಾರ್ಥ, ಏ ಅರ್ಜುನನೇ, ಇಲ್ಲಿ ಮಹಾತ್ಮನಃ, ಮಹಾತ್ಮರು ಅಂದ್ರೆ ಏನು, ಮಹಾ ಆತ್ಮ, ಆತ್ಮ ಹೃದಯ ಮನಸ್ಸು, ಮಹಾ ಹೃದಯ ಅಂದ್ರೆ ಏನು, ಶ್ರೇಷ್ಠವಾದ ಹೃದಯ, ಒಳ್ಳೆ ಭಗವದ್ಭಕ್ತಿಯಿಂದ ಕೂಡಿದಂತಹ ಹೃದಯ ಇರುವಂತಹ ಜನರು ಯಾರಿದ್ದಾರೋ ಅವರು ಮಾತ್ರ ದೈವೀ ಪ್ರಕೃತಿ ಆಶ್ರಿತಾ, ದೈವೀ ಪ್ರಕೃತಿ, ದೈವೀ ಪ್ರಕೃತಿ ಅಂದ್ರೆ ದೇವ ಸಂಬಂಧವಾದ, ದೇವ ದಿವ್ಯವಾದ ಅಂದ್ರೆ ದೇವನ ಮೇಲೆ ಪ್ರೀತಿ, ದೈವೀ ಪ್ರಕೃತಿ ಅಂದ್ರೆ ದೇವ ಭಗವಂತನ ಬಗ್ಗೆ ಸರಿಯಾದ ತಿಳುವಳಿಕೆ ಇರುವಂತಹ ಪ್ರೀತಿ, ಅದು ಯಾವುದು, ಸಾತ್ವಿಕ ಪ್ರವೃತ್ತಿ. ದೈವೀ ಪ್ರಕೃತಿ ಅಂದ್ರೆ ಸಾತ್ವಿಕ ಪ್ರಕೃತಿ ಅಂತ ಅರ್ಥ, ಸಾತ್ವಿಕವಾದ ಬುದ್ಧಿಯನ್ನು ಆಶ್ರಿತಾ ಅವಲಂಬನ ಮಾಡಿಕೊಂಡು ಮಹಾತ್ಮನಃ ಮಹಾತ್ಮರಾದವರು ಭಜಂತಿ ನನ್ನನ್ನು ಸೇವಿಸುತ್ತಾರೆ, ಭಜನೆ ಮಾಡ್ತಾರೆ, ಸೇವೆ ಮಾಡ್ತಾರೆ. ಹೇಗೆ, ಅನನ್ಯ ಮನಸ, ಅನನ್ಯ ಭಕ್ತಿ ಅಂದ್ರೆ ಭಗವಂತನನ್ನು ಬಿಟ್ಟು ಬೇರೆ ಯಾವುದೂ ಜಾಸ್ತಿ ಅಲ್ಲ, ಭಗವಂತನೇ ಸರ್ವೋತ್ತಮನು, ಅವನಲ್ಲೇ ಅತ್ಯಧಿಕ ಭಕ್ತಿ ಮಾಡಬೇಕೆನ್ನುವ ಮನಸ್ಸು ಉಳ್ಳವರಾಗಿ ಭಗವಂತನನ್ನು ಭೂತಾದಿ ಅವ್ಯಯಂ ಜ್ಞಾತ್ವ, ಅವನು ಭಗವಂತ ಅನ್ನುವನು ಎಲ್ಲ ಪ್ರಾಣಿಗಳಿಗೆ ಆದಿ ಅಂದರೆ ಉತ್ಪತ್ತಿಗೆ ಮೂಲಪೂರ್ಣ ಕಾರಣ ಆಗಿದ್ದಾನೆ. ಅವ್ಯಯಂ, ಅವನಿಗೆ ವ್ಯಯ ಇಲ್ಲ ಅಂದರೆ ಚತುರ್ವಿಧ ನಾಶರಹಿತ, ಚತುರ್ವಿಧ ನಾಶರಹಿತ ಅಂತ ಹೇಳಿದ್ರೆ ನಾಲ್ಕು ವಿಧವಾದ ನಾಶಗಳೇನು, ಸ್ವರೂಪ ನಾಶ, ದೇಹನಾಶ, ದುಃಖ ಪ್ರಾಪ್ತಿ, ಅಪೂರ್ಣತ ಅನ್ನುವ ನಾಲ್ಕು ವಿಧವಾದ ನಾಶಗಳು. ಸೊ ಭಗವಂತನಿಗೆ ಯಾವುದೂ ಇಲ್ಲ, ಅವನಿಗೆ ಸ್ವರೂಪನಾಶ ಅಂತೂ ಜೀವರಿಗೂ ಇಲ್ಲ, ಭಗವಂತನಿಗೆ ಇಲ್ಲ, ಅದರಲ್ಲಿ ಸಾಮ್ಯ, ಜೀವರಿಗೂ ಭಗವಂತನಿಗೂ ಸ್ವರೂಪನಾಶವಿಲ್ಲ. ಆದರೆ ನಮ್ಮಂತಹ ಜೀವರಿಗೆ, ಸಂಸಾರದಲ್ಲಿರುವ ಜೀವರಿಗೆ ದೇಹನಾಶವಿದೆ, ಭಗವಂತನು ದೇಹವನ್ನು ಧಾರಣೆ ಮಾಡೋದಿಲ್ಲ, ಆದ್ದರಿಂದ ಅವನು ದೇಹನಾಶವಿಲ್ಲ, ಪ್ರಾಕೃತ ದೇಹವಿಲ್ಲ, ದೇಹನಾಶವೂ ಇಲ್ಲ. ಅವನಿಗೆ ದುಃಖ ಪ್ರಾಪ್ತಿ, ನಮಗೆ ದುಃಖ ಆಗುತ್ತೆ, ಅವನಿಗೆ ದುಃಖ ಅನ್ನೋದಿಲ್ಲವೇ ಇಲ್ಲ. ಅಪೂರ್ಣತ, ನಮಗೆ ಅಪೂರ್ಣತೆ ತುಂಬಿದೆ, ಅವನಿಗೆ ಅಪೂರ್ಣತ ಅನ್ನೋದಿಲ್ಲವೇ ಇಲ್ಲ, ಪೂರ್ಣನಾದವನು. ಆದ್ದರಿಂದ ನಾಲ್ಕು ವಿಧವಾದ ನಾಶವು ಇಲ್ಲದೆ ಅವನಾಗಿದ್ದಾನೆ, ಅದೇ ಅವ್ಯಯ ಅವನನ್ನು ತಿಳಿಸುವಂತದ್ದು. ಹಾಗೆ ತಿಳಿದವರಾಗಿ ಭಗವಂತನನ್ನು ಏಕಾಗ್ರ ಚಿತ್ತದಿಂದ ಅನನ್ಯ ಮನಸ್ಕರಾಗಿ ಅಂದ್ರೆ ಬೇರೆಯದರಲ್ಲಿ ಮನಸ್ಸು ಹೋಗಿಡದೆ ಅವನಲ್ಲಿಯೇ ಮನಸ್ಸನ್ನು ಇಟ್ಟು ಅವನನ್ನು ಸೇವೆ ಮಾಡ್ತಾರೆ ಅಂತೇಳಿ ಅಂತಹ ಜ್ಞಾನಿಗಳು, ಸಜ್ಜನರು ಉತ್ತಮ ಸಾತ್ವಿಕ ಪ್ರಕೃತಿಯನ್ನು ಆಧಾರ ಮಾಡಿಕೊಂಡು ಹೀಗೆ ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಕೃಷ್ಣ. ಅದಾದ ಮೇಲೆ ಸತತಂ ಕೀರ್ತಯಂತೋ ಮಾಂ ಇತಂತಸ್ಯ ದೃಢವ್ರತಃ ನಮಸ್ಯಂತಸ್ಯ ಮಾಂ ಭಕ್ತಿಯ ನಿತ್ಯಯುಕ್ತಾ ಉಪಾಸತೆ ಅಂತ. ಸತತಂ ಕೀರ್ತಯಂತಹ, ಸತತಂ ಯಾವಾಗಲೂ ಕೀರ್ತಯಂತಹ, ನನ್ನ ಕೀರ್ತನೆ ಮಾಡ್ತಾ ಸಂಕೀರ್ತನೆ ಮಾಡದವರಾಗಿ ಮಾಂ ಯತಂತಹ ಚ ದೃಢವ್ರತಃ, ನನ್ನನ್ನು ಪಡೆಯುವುದಕ್ಕೆ ಅವರು ಯತಂತಹ ಅಂದ್ರೆ ಪ್ರಯತ್ನ ಮಾಡುವುದು, ನಿತ್ಯ ಎಷ್ಟೇ ಕಷ್ಟವಾಗಲಿ ದೃಢವಾದ ಒಳ್ಳೆ ಪ್ರಯತ್ನವನ್ನು ಮಾಡ್ತಾರೆ. ದೃಢವ್ರತ ಅಂದ್ರೆ ಪ್ರಯತ್ನದಲ್ಲಿಯೂ ದೃಢತ್ವ ಇದೆ, ವ್ರತದಲ್ಲಿಯೂ ದೃಢತ್ವ. ವ್ರತ ಅಂದ್ರೆ ಏನು, ಏಕಾದಶಿ ಮುಂತಾದ ವ್ರತಗಳಾಗಲಿ, ಎಲ್ಲ ಭಗವಂತನ ಸೇವಾತ್ಮಕವಾದ ಭಗವಂತನನ್ನು ನೆನೆಸಿ ತರುವಂತಹ ಉಪವಾಸ ವ್ರತಗಳು ಎಲ್ಲ ಕೂಡ ವ್ರತಗಳನ್ನು ಪ್ರಯತ್ನಗಳನ್ನು ಮಾಡಿದವರಾಗಿ ನಮಸ್ಯಂತಸ್ಯ ಮಾಂ ಭಕ್ತಿಯ, ನಮಸ್ಯಂತಹ ಭಕ್ತಿಯ ಮಾಂ, ಭಕ್ತಿಯಿಂದ ನನ್ನನ್ನು ನಮಸ್ಕಾರ, ಸುಮ್ಮನೆ ನಮಸ್ಕಾರ ಮಾಡೋದಿಲ್ಲ, ಭಕ್ತಿಯಿಂದ ಕೂಡಿದವರಾಗಿ ನಮಸ್ಕಾರ ಮಾಡ್ತಾರೆ. ನಿತ್ಯಯುಕ್ತ ಉಪಾಸತೆ, ನಿತ್ಯಯುಕ್ತ, ನಿತ್ಯಯುಕ್ತ ಅಂದ್ರೆ ಏನು, ಯಾವಾಗಲೂ ಭಗವಂತನ ಪಡೆಯುವ ಜ್ಞಾನೋಪಾಯವನ್ನು ತಿಳಿದವರಾಗಿರ್ತಾರೆ. ಯುಕ್ತ ಅಂದ್ರೆ ಯೋಗದಿಂದ, ಯೋಗ ಜ್ಞಾನೋಪಾಯ, ಜ್ಞಾನೋಪಾಯದಿಂದ ಕೂಡಿದವರು ಯುಕ್ತರು, ನಿತ್ಯಯುಕ್ತರು, ಯಾವಾಗಲೂ ಭಗವಂತನನ್ನು ಪಡೆಯುವ ಜ್ಞಾನೋಪಾಯವನ್ನು ಬಿಡುವುದಿಲ್ಲ ಅವರು. ಹಾಗಿರುವವರಾಗಿ ಅವರು ನಿತ್ಯಯುಕ್ತ ಉಪಾಸನೆ, ಭಗವಂತನ ಉಪಾಸನೆ ಮಾಡ್ತಾರೆ, ಸೇವೆ ಮಾಡ್ತಾರೆ ಅಂತವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೇತರೇ ದ್ವಿಷಂತಿ ದಶಯಿತು ದೇವಾನಾಹ ಮಹಾತ್ಮನಃ ಇತಿ ಅಂತೇಳಿ ಇಲ್ಲಿ ರಾಕ್ಷಸಾದಿ ನಿತ್ಯ ಮಹಾತ್ಮರು ಯಾರು, ರಾಕ್ಷಸಾದಿ ಸ್ವಭಾವ ಇಲ್ಲದವರು, ಭಗವಂತನ ದ್ವೇಷ ಮಾಡದಿರುವವರು, ದೇವತೆಗಳ ಸ್ವಭಾವವನ್ನು ಹೇಳುತ್ತಾನೆ ಮುನ್ನ ಶ್ಲೋಕಗಳಲ್ಲಿ, ಮುಂದೆ ಶ್ಲೋಕಗಳಲ್ಲಿ ಯಾವುದು ಈ ದೈವ ಸ್ವಭಾವ ಅಂದ್ರೆ ಹೇಗಿರುತ್ತೆ ಅನ್ನೋದನ್ನು ಮುಂಚೆ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರೆ ಅವಜಾನಂತಿ, ನನ್ನನ್ನು ಅವಜ್ಞ ಮಾಡಿದೆ ತಪ್ಪಾಗಿ ತಿಳ್ಕೊಂಡ್ರೆ ಅವರು ಕೆಟ್ಟದಾರಿಯಲ್ಲೇ ಹೋಗ್ತಾರೆ, ಪತನವಾಗತ್ತೆ ಅಂತ ಹೇಳಿದಾಗ ಆ ಅವಧಾನಂತಿ ಅನ್ನೋ ಶಬ್ದ ತಪ್ಪಾಗಿ ತಿಳ್ಕೊಳ್ಳೋದ್ರೆ ಯಾವ್ದು ತಪ್ಪಾಗಿ ತಿಳ್ಕೊಳ್ಳೋದು, ವಾಟ್ ಈಸ್ ದಟ್ ರಾಂಗ್ ವೇ ಆಫ್ ನೋಯಿಂಗ್ ಗಾಡ್, ಯಾವುದು ಅನ್ನೋದನ್ನು ತಾತ್ಪರ್ಯದಲ್ಲಿ ಹೇಳ್ತಾರೆ. ಅದನ್ನು ಸಂಕ್ಷೇಪವಾಗಿ ನೋಡಿದ್ವಿ, ಅದನ್ನು ಮತ್ತೊಂದ್ಸಲ ರಿಕ್ಯಾಪ್ ಮಾಡೋಣ. ಮಾನುಷೀಂ ಮನುಷ್ಯ ಸದೃಶೀಂ ತನ್ವಾ ವಿಷ್ಣು ಅನನ್ಯೋಪಿ ಸ್ವಾಧೀನತ್ವಾತ್ ಸದಾಶ್ರಿತ ಇತಿ ಚ ಅಂತೇಳಿ, ಭಗವಂತ ನಮ್ಮಂತೆ ದೇಹವನ್ನು ಪಡೆದಿದ್ದಾನೆ, ಎಲ್ಲ ದೇಹವನ್ನು ಪಡೆದಾಗ ನಮ್ಮ ಹಂಗೆ ಅವನ ಜೀವನ ನಡೀತಾ ಇದ್ದಾನೆ ಅಂತ ತಿಳ್ಕೊಳ್ಳುವುದು ತಪ್ಪಾಗಿ ತಿಳ್ಕೊಳ್ಳಂಗಾಗತ್ತೆ. ಅಷ್ಟೇ ಅಲ್ಲದೆ ಇನ್ನೂ ತಪ್ಪಾಗಿ ತಿಳ್ಕೊಳ್ಳುವುದು, ಅನೇಕ ವಿಧವಾಗಿ ತಪ್ಪಾಗಿ ತಿಳ್ಕೊಳ್ಳಬಹುದು. ಬ್ರಹ್ಮ ರುದ್ರ ರಮಾದೀನಾಂ ಸಾಮ್ಯ ದೃಷ್ಟಿಕಿ, ಭಗವಂತ ನಾರಾಯಣನು ಅವನಿಗೆ ಸಮಾನರಾಗಿದ್ದಾರೆ, ಬ್ರಹ್ಮ ಆಗಲಿ, ರುದ್ರ ಆಗಲಿ, ಲಕ್ಷ್ಮೀದೇವಿ ಆಗಲಿ, ಯಾರಾದರೂ ಅವನಿಗೆ ಸಮಾನವಾಗಿದ್ದಾರೆ ಅಂತ ತಿಳ್ಕೊಳ್ಳುವುದು. ಸೊ ಆ ವಿಧವಾಗಿ ಸಾಮ್ಯ ದೃಷ್ಟಿ ಅನನ್ಯತಾ ಇಲ್ಲ, ಭೇದ ಇಲ್ಲ. ಇಲ್ಲದಿ ನಮ್ಮ ಲಕ್ಷ್ಮೀ ಬ್ರಹ್ಮದೇವರು ನಾರಾಯಣ ಇಬ್ಬರು ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಅಲ್ಲ, ಇಬ್ಬರು ಅಭೇದ. ಬ್ರಹ್ಮದೇವರೇ ನಾರಾಯಣ, ನಾರಾಯಣನೇ ಬ್ರಹ್ಮ ಅಂತೇಳಿ ಇಬ್ಬರಲ್ಲಿ ಅಭೇದವನ್ನು ನೋಡುವುದು ಅನನ್ಯತ. ಪ್ರಾದುರ್ಭಾವಗತಸ್ಯಾಪಿ ದೋಷ ದೃಷ್ಟಿ ಅಪುಣ್ಯತ ಅಂತೇಳಿ ಭಗವಂತ ಪ್ರಾದುರ್ಭಾವ ಮಾಡಿದ, ಅವತಾರ ಮಾಡಿದ. ಆಗ ಮಾಡಿದಾಗಲೂ ಕೂಡ ಅವನಿಗೆ ಓ ರಾಮನಾಗಿದ್ದಾಗ ಅವನಿಗೆ ದುಃಖ ಬಂತು ಅಂತೇಳಿ ದೋಷ ದೃಷ್ಟಿ, ಭಗವಂತ ನನ್ನಲ್ಲಿ ದೋಷವನ್ನು ನೋಡುವುದು. ಅಪೂರ್ಣತ, ಅಪೂರ್ಣತೆ, ಭಗವಂತನಲ್ಲಿ ಪೂರ್ಣತ್ವ ಇಲ್ಲ, ಕಷ್ಟಪಡ್ತಾ ಇದ್ದಾನೆ ರಾಮನ ತಿಳ್ಕೊಳ್ಳುವುದು. ಹೀಗೆಲ್ಲ ತಪ್ಪಾಗಿ ತಿಳ್ಕೊಳ್ಳುವುದು. ಧರ್ಮ ದೇಹ ಅವತಾರಾದೇಹೇ ಭೇದ ದೃಷ್ಟಿಸ್ತ ಸಂಕರ ಅಂತೇಳಿ, ಈಗ ಭಗವಂತನಿಗೆ ಭಗವಂತನ ಧರ್ಮಗಳಿಗೆ ಗುಣಗಳಿಗೆ ಅವಕ್ಕೆ ಅಭೇದವನ್ನು ತಿಳಿಬೇಕು, ಅದರಲ್ಲಿ ಭೇದ ನೋಡುವುದು. ಇಲ್ಲ ಭಗವಂತನಿಗೆ ಭಗವಂತನ ದೇಹಕ್ಕೂ ಅದರಲ್ಲಿ ಭೇದ ನೋಡುವುದು, ಭೇದ ನೋಡಬಾರದು, ಭೇದ ನೋಡುವುದು. ಅವತಾರಗಳಿಗೆ ಭಗವಂತನಿಗೆ ಮೂಲ ರೂಪಕ್ಕೆ ಭೇದವನ್ನು ನೋಡುವುದು ಅದು ತಪ್ಪು, ಭೇದವನ್ನು ನೋಡಬಾರದು. ಅವತಾರ ಆದೇಹೇ ಭೇದ ದೃಷ್ಟಿ, ಅವರೆಲ್ಲದರಲ್ಲಿಯೂ ಭೇದ ದೃಷ್ಟಿ ಇರುವುದು. ಸಂಕರಹ ಅಂತ ಹೇಳಿದರೆ ಯಾವುದು ಅವತಾರವಲ್ಲವೋ ಅದನ್ನು ಅವತಾರ ಅಂತ ತಿಳ್ಕೊಳ್ಳೋದು. ಅವತಾರವಾಗಿದ್ದನ್ನು ಅವತಾರವಲ್ಲ, ಅವತಾರವಾಗದೇ ಇದ್ದನ್ನು ಅವತಾರ ಅಂತ ತಿಳ್ಕೊಳ್ಳೋದು, ಅದು ಸಂಕರ ದೃಷ್ಟಿ ಅಂತೇಳಿ. ಉದಾಹರಣೆಗೆ ಬಲರಾಮ ಅವತಾರವಲ್ಲ, ಅದು ಬಲರಾಮನ ಭಗವಂತನ ಅವತಾರ ಅಂತ ತಿಳ್ಕೊಳ್ಳುವುದು. ಇಲ್ಲ ಭಗವಂತನ ಅವತಾರವೇ ಆದಂತಹ ವೇದವ್ಯಾಸನ ಅವತಾರವಲ್ಲ ಅಂತ ತಿಳ್ಕೊಳ್ಳುವುದು. ಇವೆಲ್ಲ ಕೂಡ ಸಂಕರ ದೃಷ್ಟಿ ಆಗತ್ತೆ. ಅವತಾರೇಶು ಸಂಕರ ಅವತಾರೇಶು ಇತಿ ಜ್ಞೇಯಂ ಅವಜ್ಞಾನ, ಇದನ್ನೇ ಅವಜ್ಞಾನ ತಪ್ಪಾಗಿ ತಿಳ್ಕೊಳ್ಳುವುದು. ಜನಾರ್ದನೇ ಅವಜ್ಞಾನ, ಜನಾರ್ದನದಲ್ಲಿ ಭಗವಂತನ ವಿಷಯದಲ್ಲಿ ಇದೇ ಅವಜ್ಞಾನ ಅಂತ ಕರೆಯಲ್ಪಡುತ್ತದೆ. ಸರ್ವಂ ಮೋಘಂ ಶುಭಂ ತಸ್ಯ ಯೋ ಅವಧಾನಾತಿ ಕೇಶವಂ. ಸರ್ವಂ ಮೋಘಂ, ಅವನಿಗೆ ಎಲ್ಲ ವ್ಯರ್ಥ, ಅವನಿಗೆ ಯಾವುದು ಶುಭವಾಗುವುದಿಲ್ಲ. ತಸ್ಯ ಯೋ ಅವಧಾನಾತಿ, ಯಾರು ಭಗವಂತನನ್ನು ಹೀಗೆ ತಪ್ಪಾಗಿ ತಿಳ್ಕೊಳ್ತಾರೋ, ಕೇಶವಂ ಆ ಕೇಶವನ್ನು ತಪ್ಪಾಗಿ ತಿಳ್ಕೊಳ್ತಾರೋ, ಭಗವಂತನ ತಪ್ಪಾಗಿ ತಿಳ್ಕೊಳ್ತಾರೋ, ಅವರಿಗೆ ಅಶುಭವಾಗತ್ತೆ, ಎಲ್ಲ ವ್ಯರ್ಥವಾಗತ್ತೆ. ಅವರಂ ಯಾತಿ ಅವರು ಅವರ ಅಂದ್ರೆ ಕಳಗಿನ ಅಂಧನ್ ತಮಸ್ಸಿಗೆ, ಅವರಂ ಅಂದ್ರೆ ಅಂಧನ್ ಒಳಗೆ ಅದರ ತಮಃ ಅದರ ತಮಕ್ಕೆ ಕಳಗೆ ಹೋಗ್ತಾರೆ. ಪ್ರಾದುರ್ಭಾವಗತೋ ಅಪಿ ಅತಃ, ಪ್ರಾದುರ್ಭಾವಗತ ಅಪಿ ಅತಃ ಜ್ಞೇಯ, ಅವರು ಮತ್ತು ಪ್ರಾದುರ್ಭಾವ ಅಂದ್ರೆ ಭಗವಂತನ ಅವತಾರಗಳಲ್ಲಿ ಕೂಡ ಹೀಗೆ ತಪ್ಪಾಗಿ ತಿಳ್ಕೊಂಡು ಕೂಡ ಅವರಿಗೆ ಕ್ರೀಡೆ ಆಗತ್ತೆ. ಜ್ಞೇಯ ಕೇವಲ ಸಿದ್ದೇಹೋ ವಿದೋಷ ಪೂರ್ಣ ಸದ್ಗುಣ, ಅವನ ಭಗವಂತ ಹೇಗೆ ತಿಳಿಯಬೇಕು, ಅವನು ಜ್ಞೇಯ ಕೇವಲ ಚಿದ್ದೇಹ, ಅವನು ಜ್ಞಾನಾನಂದಾತ್ಮಕವಾದ ದೇಹ ಮಾತ್ರ ಉಳ್ಳವನಾಗಿದ್ದಾನೆ. ವಿದೋಷ ದೋಷರಹಿತನು, ಪೂರ್ಣ ಸದ್ಗುಣ ಪೂರ್ಣಸ್ಗುಣನಾಗಿದ್ದಾನೆ ಅಂತೇಳಿ ಇಲ್ಲಿ ಭವಿಷ್ಯತ್ ಸರ್ವಣಿ ಪುಸ್ತಕದಲ್ಲಿರುವಂತಹ ವಿಷಯವನ್ನು ಹೇಳಿದ್ದಾರೆ. ಇದು ತಾತ್ಪರ್ಯದ ಹೇಳಿದಂತ ಮಾತು. ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಶ್ಲೋಕ ನೋಡೋಣ. ಶಿಕ್ಷಣಾರ್ಥನ ಮಸ್ತು ಗಾಯನವಾಚ ಮನಸ್ಸಿನೇರೋ ಅಭ್ಯರ್ಥನಾ ಸ್ವಭಾವ ಕಲೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂತಾನ ಶಿಕ್ಷಣಾರ್ಥ ಮಸ್ತು.